ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಪತ್ರಿಕೆಯ 2ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರಾದ ನರೇಂದ್ರ ಬಾಬು. ಈಗ ಕೇಳೋಣ 2ನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಬಾನುಲಿ ಪಠ್ಯಬೋಧನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ರಾಜ್ಯಶಾಸ್ತ್ರ ವಿಷಯದ ಭಾರತ ಸಂವಿಧಾನ ಅಂತಕ್ಕಂತಹ ಪತ್ರಿಕೆಯ ಮುಂದುವರೆದಂತಹ ಭಾಗವಾಗಿ ಮೂಲಭೂತ ಹಕ್ಕುಗಳು ಪರಿಕಲ್ಪನೆಯಲ್ಲಿ ಮುಂದುವರೆದು 4ನೆಯ ಮೂಲಭೂತ ಹಕ್ಕುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. 4ನೆಯ ಮೂಲಭೂತ ಹಕ್ಕು ಅಂದರೆ ಅದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಾಗಿ ಈ ಹಕ್ಕನ್ನು ಸಂವಿಧಾನದ 25ರಿಂದ 28ರವರೆಗಿನ ವಿಧಿಗಳು ಹೆಚ್ಚು ಮಾಹಿತಿಯನ್ನು ಒದಗಿಸಿಕೊಡುವಂತಹ ಕಾರ್ಯವನ್ನು ಮಾಡ್ತವೆ. ಕಳೆದ ಅವಧಿಗಳಲ್ಲಿ ನಾವು ತಿಳಿದ ಹಾಗೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ, ಆಚರಣೆಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಒಂದು ವಿಧಿಗಳಾಗಿವೆ. ಅಂತಹ ಒಂದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ 25ನೇ ವಿಧಿ ತಿಳಿಸುವಂತಹ ಒಂದು ವಿಷಯದ ಬಗ್ಗೆ ನಾವು ತಿಳಿಯುವಂತಹ ಒಂದು ಕಾರ್ಯ ಮಾಡಿದಾಗ, ಈ 25ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆತ್ಮಸಾಕ್ಷಿಗೆ ಸರಿಯೆನಿಸುವ, ಯಾವುದೇ ಧರ್ಮವನ್ನು ಸ್ವೀಕರಿಸುವ, ಯಾವುದೇ ಧರ್ಮವನ್ನು ಆಚರಿಸುವಂತಹ ಒಂದು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಭಾರತದ ಎಲ್ಲ ಪ್ರಜೆಗಳಿಗೆ ಕೊಡಲಾಗಿದೆ. ಆದರೆ ಈ ವಿಧಿಯು ಬಲವಂತದ ಮತಾಂತರವನ್ನು ನಿಷೇಧಗೊಳಿಸುವಂತಹ ಒಂದು ಪ್ರಯತ್ನ ಮಾಡುತ್ತೆ. ಈ ವಿಧಿಗೆ ಅನುಗುಣವಾಗಿ ಭಾರತದ ಯಾವುದೇ ಒಬ್ಬ ಪ್ರಜೆ ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡುವ, ಆ ಧರ್ಮದ ನಿಯಮಗಳನ್ನು ಪಾಲಿಸುವಂತಹ, ಆ ಧರ್ಮವನ್ನು ಪ್ರಚಾರ ಮಾಡುವಂತಹ ಎಲ್ಲ ಒಂದು ರೀತಿಯಂತಹ ಒಂದು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಆದರೆ ಅಂತಹ ಒಂದು ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡುವಾಗಿಲ್ಲ. ಒಬ್ಬ ವ್ಯಕ್ತಿಯನ್ನು ಮತ್ತೊಂದು ಧರ್ಮಕ್ಕೆ ಬರುವಂತಹ ರೀತಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಮತಾಂತರಗೊಳಿಸುವಂತಹ ಕೆಲಸಕ್ಕೆ, ಒತ್ತಾಯವಾಗಿ ಆರಾಧನೆ ಮಾಡುವಂತಹ ಒಂದು ಕಾರ್ಯಕ್ಕೆ ಹೆಚ್ಚು ಒತ್ತಡವನ್ನು ಹಾಕೋದಕ್ಕೆ ಈ ವಿಧಿ ಅವಕಾಶ ಮಾಡಿಕೊಡಲ್ಲ ಅಂತ ಒಂದು ವಿಷಯವನ್ನು ಸಂವಿಧಾನದ 25ನೇ ವಿಧಿ ತಿಳಿಸ್ಕೊಡ್ತಾ ಬರುತ್ತೆ. ಹಾಗೆ 26ನೇ ವಿಧಿ ಯಾವ ವಿಷಯವನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡುತ್ತೆ ಅಂದರೆ, ಧಾರ್ಮಿಕ ವಿದ್ಯಮಾನಗಳ ನಿರ್ವಹಣಾ ಸ್ವಾತಂತ್ರ್ಯ. 26ನೇ ವಿಧಿ ತಿಳಿಸುವಂತಹ ವಿಷಯ ಧಾರ್ಮಿಕ ವಿದ್ಯಮಾನಗಳ ನಿರ್ವಹಣಾ ಸ್ವಾತಂತ್ರ್ಯ. ಅಂದರೆ ಒಂದು ಧರ್ಮದ ಪ್ರಜೆಗಳು ತಮ್ಮ ಧರ್ಮದ ವಿದ್ಯಮಾನಗಳನ್ನು ನಿರ್ವಹಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಅಂತಹ ಒಂದು ಧರ್ಮಗಳನ್ನು ಪೋಷಣೆ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಹಾಗೆ ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಮತ್ತು ನಿರ್ವಹಿಸುವಂತಹ ಹಕ್ಕನ್ನು ಅವರು ಹೊಂದಿರ್ತಾರೆ. ತನ್ನ ಧರ್ಮದ ವಿಷಯಗಳನ್ನು ಮೇಲ್ವಿಚಾರಣೆ ಮಾಡುವಂಥದ್ದು, ತನ್ನ ಧರ್ಮದ ವಿಷಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಂಥದ್ದು, ನಿರ್ವಹಣೆ ಮಾಡುವಂಥದ್ದು ಎಲ್ಲವನ್ನು ಕೂಡ ಆ ಧರ್ಮದ ಜನರಿಗೆ ಬಿಟ್ಟಿರ್ತಕ್ಕಂತಹ ವಿಷಯ ಎಂಬುದನ್ನು ಈ 26ನೇ ವಿಧಿ ತಿಳಿಸ್ಕೊಡ್ತಾ ಹೋಗುತ್ತೆ. ಹಾಗೆ 27ನೇ ವಿಧಿ ತಿಳಿಸುವಂತಹ ಒಂದು ವಿಷಯ ಅಂದರೆ, ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯ. ಈ 27ನೇ ವಿಧಿಯ ಪ್ರಕಾರ ಯಾವುದೇ ಒಂದು ಧರ್ಮದ ರಕ್ಷಣೆ ಅಥವಾ ಪೋಷಣೆಗಾಗಿ ಅಥವಾ ನಿರ್ವಹಣೆಗಾಗಿ ಆ ಧರ್ಮದ ಪ್ರಚಾರದ ಸಲುವಾಗಿ ತೆರಿಗೆ ಅಥವಾ ವಂತಿಕೆಯನ್ನು ಸಂಗ್ರಹಿಸುವಂಗಿಲ್ಲ, ಸಂಗ್ರಹಿಸುವ ಹಾಗಿಲ್ಲ. ಹಾಗೆ ಯಾರನ್ನೂ ಕೂಡ ಅಂತಹ ತೆರಿಗೆಯನ್ನು ಕೊಡುವಂತೆ ಬಲವಂತ ಪಡಿಸುವಂತಿಲ್ಲ ಅಂತಕ್ಕಂತಹ ವಿಷಯವನ್ನು ಈ 27ನೇ ವಿಧಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಬರುತ್ತೆ. ಅದರ ಜೊತೆಗೆ ತೆರಿಗೆಯಿಂದ ಸಂಗ್ರಹಿಸಿದಂತಹ ಒಂದು ಹಣವನ್ನು, ತೆರಿಗೆಯ ಮೂಲಕವಾಗಿ ಸಂಗ್ರಹ ಮಾಡಿದಂತಹ ಹಣವನ್ನು ಕೇವಲ ಒಂದು ಧರ್ಮದ ಪೋಷಣೆಗಾಗಿ, ಆ ಒಂದು ಧರ್ಮದ ನಿರ್ವಹಣೆಗಾಗಿ ರಾಜ್ಯ ಆ ಹಣವನ್ನು ಖರ್ಚು ಮಾಡುವಾಗಿಲ್ಲ ಅಂತಕ್ಕಂತಹ ವಿಷಯವನ್ನು ಕೂಡ ಈ 27ನೇ ವಿಧಿ ತಿಳಿಸ್ಕೊಡ್ತಾ ಹೋಗುತ್ತೆ. ಹೀಗೆ ಈ 27ನೇ ವಿಧಿಯ ಒಂದು ಸ್ಪಷ್ಟ ವಿಷಯ ಅಂದ್ರೆ, ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳನ್ನ ಕಾಣ್ತಾ ಬರ್ತೀವಿ. ಇಂತಹ ಒಂದು ಧರ್ಮಗಳಲ್ಲಿ ಯಾವುದೇ ಒಂದು ಧರ್ಮದ ಪೋಷಣೆಗಾಗಿ ಯಾರಿಂದನೂ ಕೂಡ ತೆರಿಗೆ ರೂಪದಲ್ಲಿ ಹಣವನ್ನ ಸಂಗ್ರಹ ಮಾಡುವಾಗಿಲ್ಲ. ಹಾಗೆ ನಮ್ಮ ಸರ್ಕಾರಗಳು ಹಲವಾರು ರೂಪಗಳಲ್ಲಿ ತೆರಿಗೆನೂ ಕೂಡ ಸಂಗ್ರಹ ಮಾಡ್ತವೆ. ಹಾಗೆ ಸಂಗ್ರಹ ಮಾಡಿದಂತಹ ಹಣವನ್ನ ನಿರ್ದಿಷ್ಟ ಒಂದು ಧರ್ಮದ ಪೋಷಣೆಗಾಗಿ ಬಳಕೆ ಮಾಡುವಾಗಿಲ್ಲ ಅಂತಕ್ಕಂತಹ ವಿಷಯವನ್ನ ಈ ವಿಧಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗುತ್ತೆ. ಹಾಗೆ ಮುಂದುವರೆದು 28ನೇ ವಿಧಿ ತಿಳಿಸ್ಕೊಡುವಂತಹ ವಿಷಯ ಅಂದ್ರೆ ಧಾರ್ಮಿಕ ಬೋಧನಾ ಸ್ವಾತಂತ್ರ್ಯ. ಈ 28ನೇ ವಿಧಿಯ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಪೂರ್ಣ ಅನುದಾನಕ್ಕೊಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿಯ ಪೂರ್ವಾನುಮತಿ ಇಲ್ಲದೆ ಅವನಿಗೆ ಧಾರ್ಮಿಕ ಬೋಧನೆಯನ್ನ ಮಾಡುವಂತಿಲ್ಲ. ಇದರರ್ಥ ಸರ್ಕಾರದ ಸೌಮ್ಯಕ್ಕೆ ಒಳಪಟ್ಟಂತಹ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಅನುಮತಿ ಇಲ್ಲದೆ ಅವನಿಗೆ ಯಾವುದೇ ಧರ್ಮದ ಬೋಧನೆಯನ್ನ ಮಾಡುವಂತಿಲ್ಲ ಅಂತಕ್ಕಂತಹ ವಿಷಯವನ್ನ ಇಲ್ಲಿ ತಿಳಿಸ್ಕೊಳ್ಳಲಾಗುತ್ತೆ. ಈ ಧಾರ್ಮಿಕ ಬೋಧನೆಯನ್ನು ನೀಡುವಂತಹ ಉದ್ದೇಶದಿಂದಲೇ ಯಾವುದಾದರೂ ಧರ್ಮದತ್ತಿ ಸಹಾಯದಿಂದ ಸ್ಥಾಪಿಸಲ್ಪಟ್ಟ ರಾಜ್ಯದ ಆಡಳಿತಕ್ಕೆ ಒಳಪಟ್ಟ ಶೈಕ್ಷಣಿಕ ಸಂಸ್ಥೆಗಳಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಅಂದರೆ ಅಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡಬಹುದು ಎಂದರ್ಥವಾಗುತ್ತದೆ. ಹೀಗೆ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶಾಲ ದೃಷ್ಟಿಕೋನವನ್ನು ಹೊಂದಿರುವಂತಹ ಒಂದು ವಿಷಯಗಳನ್ನು ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುವಂತಹ ಹಲವಾರು ವಿಧಿಗಳಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದಾಗಿರುತ್ತದೆ. ಹಾಗೆ ಮುಂದಿನ ಒಂದು ಮೂಲಭೂತ ಹಕ್ಕು ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನ ಸಂವಿಧಾನದ 29 ಮತ್ತು 30 ವಿಧಿಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಹೆಸರೇ ಸೂಚಿಸುವ ಹಾಗೆ ಇದು ಸಾಂಸ್ಕೃತಿಕ, ಸಂಸ್ಕೃತಿ, ಪರಂಪರೆ ಹಾಗೆ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳನ್ನ, ವಿವರಣೆಗಳನ್ನ ಈ ವಿಧಿ ಒಳಗೊಂಡಿದ್ದಾವೆ. ನಿರ್ದಿಷ್ಟವಾಗಿ 29ನೇ ವಿಧಿ ಮತ್ತು 30ನೇ ವಿಧಿಗಳು ಯಾವೆಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ಕಾರ್ಯವನ್ನ ಮಾಡ್ತವೆ ಅಂದ್ರೆ, 29ನೇ ವಿಧಿಯ ಪ್ರಕಾರ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವಂತಹ ಪೌರರ ಯಾವುದೇ ವರ್ಗವು ತಮ್ಮದೇ ಆದ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅವುಗಳನ್ನ ಅಭಿವೃದ್ಧಿಪಡಿಸುವ ಹಾಗೂ ಸಂರಕ್ಷಿಸಿಕೊಳ್ಳುವಂತಹ ಹಕ್ಕು ಹೊಂದಿರ್ತಾರೆ. ಹಾಗೆ ರಾಜ್ಯದ ನಿರ್ವಹಣೆಗೆ ಅಥವಾ ರಾಜ್ಯದ ಅನುದಾನಕ್ಕೆ ಒಳಪಟ್ಟ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧರ್ಮ, ಜನಾಂಗ, ಜಾತಿ, ಭಾಷೆ ಇವುಗಳ ಆಧಾರಗಳ ಮೇಲೆ ಮಾತ್ರವೇ ಯಾವ ಪೌರನಿಗೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ ಅಂತಕ್ಕಂತಹ ವಿಷಯವನ್ನು ಸ್ಪಷ್ಟಪಡಿಸ್ತಾ ಹೋಗ್ತವೆ. ರಾಜ್ಯವು ಯಾವುದೇ ವ್ಯಕ್ತಿಯ ಮೇಲೆ ತನ್ನ ಸಮುದಾಯದ ಸಂಸ್ಕೃತಿಯ ಹೊರತಾಗಿ ಬೇರಾವ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ವಿಧಿಸುವಂತಿಲ್ಲ. ಒಂದು ಸಮುದಾಯದ ಸಂಸ್ಕೃತಿ ಮತ್ತೊಂದು ಸಮುದಾಯಕ್ಕೆ ತನ್ನ ಹಸ್ತಕ್ಷೇಪವನ್ನು ಮಾಡೋದಾಗಲಿ, ತನ್ನ ಪ್ರಭಾವವನ್ನು ಬೀರುವಂತಹ ಒಂದು ಕಾರ್ಯವನ್ನು ಮಾಡೋದಾಗಲಿ ಮಾಡುವಂತಿಲ್ಲ ಅಂತಕ್ಕಂತಹ ವಿಷಯವನ್ನ ಇಲ್ಲಿ ಹೇಳಲಾಗುತ್ತೆ. ಹೀಗೆ 29ನೇ ವಿಧಿಯು ಧಾರ್ಮಿಕ ಅಲ್ಪಸಂಖ್ಯಾತರು ಹಾಗೂ ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನ ನೀಡುವಂತಹ ಕಾರ್ಯವನ್ನ ಇದು ಮಾಡ್ತದೆ. ಸರ್ವೋಚ್ಚ ನ್ಯಾಯಾಲಯವು 29ನೇ ವಿಧಿಯ ವ್ಯಾಪ್ತಿಯನ್ನು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತಗೊಳ್ಳಬಾರದು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಏಕೆಂದರೆ ಈ ವಿಧಿಯಲ್ಲಿ ಕಂಡುಬರುವ ಪೌರರು ಯಾವುದೇ ವರ್ಗ ಎಂಬ ವ್ಯಾಖ್ಯವು ಅಲ್ಪಸಂಖ್ಯಾತರನ್ನಷ್ಟೇ ಅಲ್ಲದೆ ಬಹುಸಂಖ್ಯಾತರನ್ನು ಕೂಡ ಒಳಗೊಳ್ಳುತ್ತದೆ ಎಂಬುದಾಗಿ ಅದು ತಿಳಿಸಿದೆ. ಹೀಗೆ 29ನೇ ವಿಧಿ ತನ್ನದೇ ಆದಂತಹ ವಿವರಣೆಗಳನ್ನು ಹಾಗೆ ಸಂಸ್ಕೃತಿ, ಪರಂಪರೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿಸ್ಕೊಡುವಂತಹ ಕಾರ್ಯವನ್ನು ಅದು ಮಾಡುತ್ತೆ. ಹಾಗೆ ಮುಂದುವರೆದು 30ನೇ ವಿಧಿ ತಿಳಿಸುವಂತಹ ಒಂದು ಮಾಹಿತಿ ಅಂದರೆ, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವಂತಹ ಅಲ್ಪಸಂಖ್ಯಾತರ ಹಕ್ಕು. 30ನೇ ವಿಧಿ ನೇರವಾಗಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಮತ್ತು ಅವುಗಳನ್ನು ನಡೆಸುವುದಕ್ಕೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಡಲಾಗಿದೆ ಎಂಬ ವಿಷಯವನ್ನು ಅದು ತಿಳಿಸ್ಕೊಡ್ತಾ ಹೋಗುತ್ತೆ. 30ನೇ ವಿಧಿಯು ಭಾಷಾ ಅಲ್ಪಸಂಖ್ಯಾತರಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೆಲವೊಂದು ವಿಶೇಷ ಹಕ್ಕುಗಳನ್ನು ಕೊಟ್ಟಿದೆ. ಅಂತಹ ಒಂದು ಕೆಲವೊಂದು ವಿಶೇಷ ಹಕ್ಕುಗಳನ್ನು ನೋಡ್ತಾ ಹೋದಾಗ, ಮೊದಲನೇದಾಗಿ ಎಲ್ಲ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಿರ್ವಹಿಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಹಾಗೆ ಎರಡನೇದಾಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನ ನೀಡುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನಿರ್ವಹಣೆಗೆ ಒಳಪಟ್ಟ ಸಂಸ್ಥೆ ಎಂಬ ಕಾರಣವನ್ನು ಆಧಾರವಾಗಿಟ್ಟುಕೊಂಡು ರಾಜ್ಯವು ತಾರತಮ್ಯ ಮಾಡುವಂತಿಲ್ಲ ಎಂಬ ವಿಷಯವನ್ನು ತಿಳಿಸ್ತಾ ಹೋಗುತ್ತೆ. ಈ 29ನೇ ವಿಧಿಯು ಅಲ್ಪಸಂಖ್ಯಾತರು ಹಾಗೂ ಬಹುಸಂಖ್ಯಾತರಿಗೂ ಅನ್ವಯಿಸುವಂತಹ ಒಂದು ವಿಷಯವಾಗಿದ್ದರೆ, 30ನೇ ವಿಧಿಯು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅನ್ವಯಿಸುವಂತಹ ವಿಷಯವಾಗಿದೆ. ಒಟ್ಟಾರೆಯಾಗಿ ನಾವು ಹೇಳೋದಾದರೆ 29 ಮತ್ತು 30ನೇ ವಿಧಿಗಳ ಮುಖ್ಯ ಉದ್ದೇಶ ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥದ್ದು ಅಂತಕ್ಕಂತಹ ಅರ್ಥಗಳಲ್ಲಿ ನಾವಿಲ್ಲಿ ಹೇಳ್ಬೋದಾಗಿದೆ. ಹೀಗೆ ಈ ಒಂದು 29 ಮತ್ತು 30ನೇ ವಿಧಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂತಹ, ಆಡಳಿತ ನಡೆಸುವಂತಹ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹೆಚ್ಚು ಮಾಹಿತಿಯನ್ನು ಕೊಡುವಂತಹ ಕಾರ್ಯವನ್ನು ಅವು ಮಾಡ್ತಾ ಹೋಗ್ತವೆ. ಮುಂದುವರೆದಂತಹ ಭಾಗವಾಗಿ 6ನೇ ಒಂದು ಮೂಲಭೂತ ಹಕ್ಕುಗಳನ್ನು ನಾವು ಗಮನಿಸ್ತಾ ಹೋದಾಗ, 6ನೆಯ ಮೂಲಭೂತ ಹಕ್ಕು ಸಂವಿಧಾನಬದ್ಧ ಪರಿಹಾರ ಹಕ್ಕು. ಈ ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ನಾವು ಗಮನಿಸಬಹುದಾಗಿದೆ. ನಮ್ಮ ಸಂವಿಧಾನವು ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು ನೀಡುವುದರ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತಹ ಪರಿಣಾಮಕಾರಿ ವ್ಯವಸ್ಥೆಯನ್ನು ಮಾಡಿದೆ. 32ನೇ ವಿಧಿಗೆ ಅನುಸಾರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಧಕ್ಕೆಗಳಿಗೆ ಒಳಗಾದರೆ ಆಗ ಆ ಧಕ್ಕೆಗೊಳಗಾದಂತಹ ವ್ಯಕ್ತಿಯು ನೇರವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂದರೆ ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತಾ ಬರ್ತೀವಿ, ಆ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಮಗೆ ಚ್ಯುತಿ ಉಂಟಾದರೆ, ಧಕ್ಕೆ ಉಂಟಾದರೆ, ನಮಗೆ ಅನ್ಯಾಯ ಆದರೆ, ಅಂತಹ ಸಂದರ್ಭಗಳಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ಸಮುದಾಯದವರು ಅಥವಾ ವ್ಯಕ್ತಿ ಅದರ ವಿರುದ್ಧವಾಗಿ ಮೊಕದ್ದಮೆ ಹೂಡಲಿಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಅವಕಾಶ ಇದೆ. ಹೀಗೆ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಯನ್ನು ಪಡೆಯುವುದೇ ಒಂದು ಮೂಲಭೂತ ಹಕ್ಕಾಗಿದೆ ಎಂದು ಹೇಳಬಹುದು. 32ನೇ ವಿಧಿಯನ್ನು ಸುಪ್ರೀಂ ಕೋರ್ಟ್ ಸಂವಿಧಾನದ ಮೂಲಭೂತ ಹಕ್ಕುಗಳ ಸಂರಕ್ಷಕ ಅಂತಕ್ಕಂತಹ ಅರ್ಥಗಳಲ್ಲಿ ಘೋಷಣೆ ಮಾಡಿದೆ. ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಕಾರ್ಯವನ್ನು 32ನೇ ವಿಧಿ ಮಾಡೋದ್ರಿಂದ ಇಂತಹ ಒಂದು ವಿಧಿಯನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಥವಾ ಸಂರಕ್ಷಕ ಅಂತಕ್ಕಂತಹ ಅರ್ಥಗಳಲ್ಲಿ ಸುಪ್ರೀಂ ಕೋರ್ಟ್ ವಿಶ್ಲೇಷಣೆ ಮಾಡಿದೆ. ಹೀಗೆ 32ನೇ ವಿಧಿಯು ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಪರಿಹಾರವನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ತದೆ. ಈ 32ನೇ ವಿಧಿ ಇಲ್ಲದಿದ್ದರೆ ಮೂಲಭೂತ ಹಕ್ಕುಗಳು ಕೇವಲ ಜಾರಿಗೊಳಿಸಲಾರದ ಹಕ್ಕುಗಳಾಗಿ ಉಳಿದು ಬಿಡುತ್ತಿದ್ದವು. ಹಾಗಾಗಿ ಈ 32ನೇ ವಿಧಿಯಿಂದಾಗಿ ಆ ಎಲ್ಲ ಮೂಲಭೂತ ಹಕ್ಕುಗಳು ಹೆಚ್ಚು ಮಹತ್ವತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. ಆದ್ದರಿಂದಲೇ ಈ ಸರ್ವೋಚ್ಚ ನ್ಯಾಯಾಲಯವನ್ನ ಅಥವಾ ಸುಪ್ರೀಂ ಕೋರ್ಟನ್ನ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಎಂದು ಕರೆದಿದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಈ 32ನೇ ವಿಧಿಯ ಮಹತ್ವವನ್ನು ಅರಿತು ಅದಕ್ಕೆ ಸೂಕ್ತವಾದಂತಹ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಆ 32ನೇ ವಿಧಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ಹೇಳುವುದಾದರೆ, ಆ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಕ್ಕಂತಹ ಅರ್ಥಗಳಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. ಹೀಗೆ ಸಂವಿಧಾನದ 32ನೇ ವಿಧಿ ಸಂವಿಧಾನಬದ್ಧ ಪರಿಹಾರಕ್ಕೂ ಸಂವಿಧಾನದ ಒಂದು ಆತ್ಮ ಮತ್ತು ಹೃದಯವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಈ 32ನೇ ವಿಧಿ ಕೇವಲ ಮೂಲಭೂತ ಹಕ್ಕುಗಳನ್ನು ಮಾತ್ರ ರಕ್ಷಣೆ ಮಾಡದೆ ಎಲ್ಲ ರೀತಿಯಂತಹ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಹೊಂದಿದೆ. ಈ 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಕೆಲವೊಂದು ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂತಹ ಒಂದು ಕಾರ್ಯವನ್ನು ಮಾಡ್ತವೆ. ಇಂತಹ ಆಜ್ಞೆಗಳನ್ನು ವಿಶೇಷ ಆಜ್ಞೆಗಳು ಅಥವಾ ರಿಟ್ ಅರ್ಜಿಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಅನುಕ್ರಮವಾಗಿ 32 ಮತ್ತು 226ನೇ ವಿಧಿಗಳಡಿಯಲ್ಲಿ ಸುಮಾರು 5 ರೀತಿಯ ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂತಹ ಕಾರ್ಯವನ್ನು ಮಾಡ್ತವೆ. ಅಂದರೆ ರಿಟ್ ಅರ್ಜಿಗಳನ್ನು ಹೊರಡಿಸುವಂತಹ ಅಧಿಕಾರ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತು ರಾಜ್ಯದ ಹೈಕೋರ್ಟ್ಗಳಿಗೆ ಮಾತ್ರನೇ ಇದ್ದಾವೆ. ಸುಪ್ರೀಂ ಕೋರ್ಟ್ 32ನೇ ವಿಧಿಗೆ ಅನುಗುಣವಾಗಿ ಈ ವಿಶೇಷ ಆಜ್ಞೆಗಳನ್ನು ಹೊರಡಿಸಿದ್ರೆ ಹೈಕೋರ್ಟ್ 226ನೇ ವಿಧಿಗೆ ಅನುಗುಣವಾಗಿ ಆಜ್ಞೆಗಳನ್ನು ಹೊರಡಿಸುವಂತಹ ಕಾರ್ಯವನ್ನು ಮಾಡ್ತದೆ. ಹೀಗೆ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ 5 ರೀತಿಯಂತಹ ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂತಹ ಕಾರ್ಯವನ್ನು ಮಾಡೋದನ್ನು ಗಮನಿಸ್ಬೋದು. ಅಂತಹ ಒಂದು 5 ರೀತಿಯ ವಿಶೇಷ ಆಜ್ಞೆಗಳಂದರೆ, ಮೊದಲನೇದು ಬಂದಿ ಪ್ರತ್ಯಕ್ಷೀಕರಣ, ಹಾಗೆ ಎರಡನೇದು ಪರಮಾದೇಶ, ಮೂರನೇದಾಗಿ ಪ್ರತಿಬಂಧಿಕಾಜ್ಞೆ, ನಾಲ್ಕನೆಯ ಆದೇಶ ಉತ್ಪ್ರೇಕ್ಷಣಾ ಲೇಖ, ಹಾಗೂ ಕೋವಾರೆಂಟೋ ಎಂಬ ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂತಹ ಒಂದು ಕಾರ್ಯವನ್ನು ಮಾಡಲಾಗುತ್ತದೆ. ಈ ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರ ಸಂಸತ್ತು ಇತರೆ ಯಾವುದೇ ನ್ಯಾಯಾಲಯಗಳಿಗೆ ನೀಡಬಹುದು. ಆದರೆ ಈವರೆಗೆ ಈ ಅಧಿಕಾರವನ್ನು ಇತರೆ ಯಾವುದೇ ನ್ಯಾಯಾಲಯಗಳಿಗೆ ನೀಡದೇ ಇರುವುದರಿಂದ ಪ್ರಸ್ತುತ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಮಾತ್ರ ಹೊರಡಿಸುವಂತಹ ಸಂದರ್ಭವನ್ನು ನಾವು ಗುರುತಿಸಬಹುದು. 1950ಕ್ಕಿಂತ ಹಿಂದೆ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳು ಮಾತ್ರ ರಿಟ್ಟನ್ನು ಹೊರಡಿಸುವಂತಹ ಅಧಿಕಾರವನ್ನು ಹೊಂದಿದ್ದವು. 226ನೇ ವಿಧಿಯು ಎಲ್ಲ ಹೈಕೋರ್ಟ್ಗಳಿಗೆ ಈ ಅಧಿಕಾರವನ್ನು ಹಂಚಿಕೆ ಮಾಡಿರ್ತಕ್ಕಂತಹ ಸಂದರ್ಭವನ್ನು ಗಮನಿಸಬಹುದು. ಈ 5 ರೀತಿಯಂತಹ ಒಂದು ಆಜ್ಞೆಗಳ ಬಗ್ಗೆ ಸ್ಪಷ್ಟವಾಗಿ ವಿವರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡಿದಾಗ, ಮೊದಲನೇ ಒಂದು ಆದೇಶ ಬಂದಿ ಪ್ರತ್ಯಕ್ಷೀಕರಣ. ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಹೆಬಿಯಸ್ ಕಾರ್ಪಸ್ ಅಂತಕ್ಕಂತಹ ಅರ್ಥಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ನಾವು ಹೇಳ್ತಾ ಬರ್ತೀವಿ. ಹೆಬಿಯಸ್ ಕಾರ್ಪಸ್ ಅಂತಕ್ಕಂಥ ಶಬ್ದ, ಆ ಶಬ್ದದ ಅರ್ಥ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಈ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಶಬ್ದದ ಅರ್ಥವನ್ನು ನೋಡಿದಾಗ, ಲ್ಯಾಟಿನ್ ಪದದಿಂದ ಈ ಶಬ್ದ ಬಂದಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಲ್ಯಾಟಿನ್ ಶಬ್ದದ ಅರ್ಥ ಅಂತ ಹೇಳಿದ್ರೆ ದೇಹವನ್ನು ಹಾಜರುಪಡಿಸುವಂಥದ್ದು. ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ದೇಹವನ್ನು ಹಾಜರುಪಡಿಸುವಂತಕ್ಕಂತಹ ಅರ್ಥವನ್ನು ಕೊಡ್ತದೆ. ಇನ್ನೊಂದು ಸರಳವಾದಂತಹ ಒಂದು ಅರ್ಥಗಳಲ್ಲಿ ನೋಡಿದಾಗ, ಬಂಧಿಸಿದಂತಹ ವ್ಯಕ್ತಿಯನ್ನು ಪ್ರತ್ಯಕ್ಷಪಡಿಸುವಂಥದ್ದು, ಹಾಜರುಪಡಿಸುವಂಥದ್ದು ಅಂತಕ್ಕಂತಹ ಅರ್ಥವನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಬಂಧನದಲ್ಲಿರುವಂತಹ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದೇ ನಾವಿಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಇನ್ನೂ ಮುಂದುವರೆದು ಒಂದು ವ್ಯಾಖ್ಯಾನವನ್ನು ಕೊಡೋದಾದರೆ, ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಂಧಿಸಲ್ಪಟ್ಟ 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂತಹ ಆಜ್ಞೆಯೇ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಯಾವುದೇ ಒಬ್ಬ ಆರೋಪಿಯನ್ನು, ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದರೆ ಅಂತಹ ಬಂಧಿಸಿದಂತಹ ವ್ಯಕ್ತಿಯನ್ನು ಬಂಧಿಸಿದಂತಹ ಸಮಯದಿಂದ 24 ಗಂಟೆಯೊಳಗೆ ಆ ವ್ಯಕ್ತಿಯನ್ನು ಹತ್ತಿರದ ನ್ಯಾಯಾಲಯ ಅಥವಾ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕೆಂದು ತಿಳಿಸುವಂತಹ ಆದೇಶ ಅಥವಾ ಆಜ್ಞೆಯನ್ನೇ ನಾವು ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಹೀಗೆ ಈ ವಿಶೇಷ ಆಜ್ಞೆ ನಿರಂಕುಶಾಧಿಕಾರ ಅಥವಾ ನಿರಂಕುಶ ಬಂಧನದ ವಿರುದ್ಧ ವ್ಯಕ್ತಿಯನ್ನು ರಕ್ಷಿಸುವಂತಹ ಕಾರ್ಯವನ್ನು ಮಾಡುತ್ತದೆ. ಸಾರ್ವಜನಿಕ ಪ್ರಾಧಿಕಾರ ಹಾಗೂ ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಈ ಆಜ್ಞೆಯನ್ನು ಹೊರಡಿಸಬಹುದಾಗಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಆಜ್ಞೆಗಳನ್ನು ಹೊರಡಿಸುವಂತಿಲ್ಲ. ಅಂಥ ಒಂದು ಕೆಲವೊಂದು ಸಂದರ್ಭಗಳೆಂದರೆ, ಬಂಧನ ಕಾನೂನುಬದ್ಧವಾಗಿದ್ದರೆ. ಹಾಗೆ ಎರಡನೇ ಒಂದು ಸನ್ನಿವೇಶ, ಶಾಸಕಾಂಗ ಅಥವಾ ನ್ಯಾಯಾಂಗದ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣವಾಗಿದ್ದರೆ. ಹಾಗೆ ಮೂರನೇ ಒಂದು ಸನ್ನಿವೇಶ, ಸಕ್ಷಮ ನ್ಯಾಯಾಲಯದ ಬಂಧನಕ್ಕೊಳಪಟ್ಟಿಲ್ಲದ್ದೇ ಇದ್ದಂತಹ ಸಂದರ್ಭದಲ್ಲಿ, ಇಂತಹ ಸಂದರ್ಭಗಳಲ್ಲಿ ಅಂಶ ಅನ್ವಯಿಸೋದಿಲ್ಲ. ಹೀಗೆ ಈ ಬಂದಿ ಪ್ರತ್ಯಕ್ಷೀಕರಣ ಅಂತಕ್ಕಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ಉತ್ತಮ ಸಾಧನವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸ್ಬೋದು. ಹಾಗೆ ಮುಂದುವರೆದು ನೋಡುವಂತಹ ಮತ್ತೊಂದು ರೀತಿಯಂತಹ ಒಂದು ವಿಶೇಷ ಆಜ್ಞೆ ಅಂದರೆ ಪರಮಾದೇಶ. ಪರಮಾದೇಶ ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿ ವರ್ಗ ಹೊರಡಿಸುವಂತಹ ಒಂದು ಆಜ್ಞೆಗಳನ್ನು ಆದೇಶ ಅಂತಕ್ಕಂತಹ ಅರ್ಥಗಳು ಹೇಳ್ತಾ ಬರ್ತೀವಿ. ಇಲಾಖೆಗಳು, ಇಲಾಖೆಗಳ ಮುಖ್ಯಸ್ಥರುಗಳು ಹೊರಡಿಸುವಂತಹ ಆಜ್ಞೆಗಳನ್ನು ಆದೇಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಆದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸುವಂತಹ ಆದೇಶ ಅದು ಪರಮಾದೇಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಹೊರಡಿಸುವಂತಹ ಒಂದು ಆದೇಶಗಳನ್ನು, ಆಜ್ಞೆಗಳನ್ನು ಪರಮಾದೇಶ ಎಂದು ಪರಿಗಣಿಸಲಾಗುತ್ತದೆ. ಈ ಪರಮಾದೇಶಕ್ಕೆ ಆಂಗ್ಲ ಭಾಷೆಯಲ್ಲಿ ಮ್ಯಾಂಡಮಸ್ ಅಂತಕ್ಕಂತಹ ಅರ್ಥಗಳಲ್ಲೂ ಕೂಡ ಹೇಳಲಾಗುತ್ತೆ. ಮ್ಯಾಂಡಮಸ್ ಅಂದರೆ ನಾವು ಆದೇಶಿಸುತ್ತಿದ್ದೇವೆ, ನಾವು ಆದೇಶಿಸುತ್ತಿದ್ದೇವೆ ಅಂತಕ್ಕಂತಹ ಅರ್ಥವನ್ನು ಕೊಡ್ತದೆ. ಹಾಗೆ ಮುಂದುವರೆದು ಯಾವ ಸಂದರ್ಭಗಳಲ್ಲಿ ಇಂತಹ ಆದೇಶಗಳನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಹೊರಡಿಸ್ತವೆ ಅಂದರೆ, ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದಂತಹ ಸಾರ್ವಜನಿಕ ಅಧಿಕಾರಿಗೆ, ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂತಹ ಆಜ್ಞೆಯನ್ನು ಪರಮಾದೇಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಯಾವುದೇ ಸಾರ್ವಜನಿಕ ಸಂಸ್ಥೆ, ನಿಗಮ, ಕೆಳ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣ ಅಥವಾ ಸರ್ಕಾರದ ವಿರುದ್ಧವೂ ಇದೇ ಉದ್ದೇಶಕ್ಕಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಪರಮಾದೇಶವನ್ನು ಹೊರಡಿಸಬಹುದಾಗಿದೆ. ಹೀಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೊರಡಿಸುವಂತಹ ಒಂದು ಬಹಳ ಮಹತ್ವಾಕಾಂಕ್ಷಿ ಆದೇಶವನ್ನು ನಾವು ಪರಮಾದೇಶ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ತಾ ಬರ್ತೀವಿ. ಮುಂದುವರೆದು ನೋಡ್ತಕ್ಕಂತಹ ಮತ್ತೊಂದು ರೀತಿಯ ಆಜ್ಞೆ ಅಂದರೆ ಪ್ರತಿಬಂಧಿಕಾಜ್ಞೆ. ಆ ಪ್ರತಿಬಂಧಿಕಾಜ್ಞೆ ಅಂದರೆ ಹೆಸರೇ ಸೂಚಿಸುವ ಹಾಗೆ ಪ್ರತಿಬಂಧನವನ್ನು, ಪ್ರತಿಬಂಧಿಕಾಜ್ಞೆಗಳನ್ನು ವಿಧಿಸುವಂಥದ್ದು, ಆಜ್ಞೆಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಯಾಗಿ ಒಂದು ಆಜ್ಞೆಗಳನ್ನು ಹೊರಡಿಸುವಂಥದ್ದು ಅಂತಕ್ಕಂತಹ ಅರ್ಥವನ್ನು ಕೂಡ ಕೊಡ್ತಾ ಹೋಗುತ್ತೆ. ತಮ್ಮ ಅಧಿಕಾರ ವ್ಯಾಪ್ತಿ ಅಥವಾ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ ತಾನು ಹೊಂದಿರದ ಕಾರ್ಯವ್ಯಾಪ್ತಿಯನ್ನು ಅತಿಕ್ರಮಿಸದಂತೆ ಕೆಳ ನ್ಯಾಯಾಲಯಗಳಿಗೆ ಅಥವಾ ನ್ಯಾಯಾಧೀಕರಣಗಳಿಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ನೀಡುವಂತಹ ಆಜ್ಞೆಯೇ ಪ್ರತಿಬಂಧಿಕಾಜ್ಞೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ಕೆಳ ನ್ಯಾಯಾಲಯಗಳಿಗೆ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತಾವು ಅಧಿಕಾರವನ್ನು ಚಲಾಯಿಸಿ, ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ತಾವು ಅಧಿಕಾರವನ್ನು ಚಲಾಯಿಸಬಾರ್ದು ಅಂತಕ್ಕಂತಹ ವಿಷಯಗಳನ್ನು ತಿಳಿಸ್ತಾ ಹೋಗುತ್ತೆ. ಅಂತಹ ಒಂದು ಆಜ್ಞೆಯನ್ನು ನಾವು ಪ್ರತಿಬಂಧಿಕಾಜ್ಞೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳೋದನ್ನು ಕರ್ತಾ ಬರ್ತೀವಿ. ಸಾಮಾನ್ಯವಾಗಿ ಹೈಕೋರ್ಟ್ಗಳಿಗಿಂತಹ ಕೆಳಗಿನ ನ್ಯಾಯಾಲಯಗಳಿಗೆ ಇಂತಹ ಆಜ್ಞೆಗಳನ್ನು ಹೊರಡಿಸುವಂತಹ ಒಂದು ಕಾರ್ಯವನ್ನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಈ ಮ್ಯಾಂಡಮಸ್ ಅಂತಕ್ಕಂಥದ್ದು, ಪರಮಾದೇಶ ಅಂತಕ್ಕಂಥದ್ದು ಕ್ರಿಯೆಯನ್ನು ನಿರ್ದೇಶಿಸಿದರೆ ಪ್ರತಿಬಂಧಿಕಾಜ್ಞೆ ನಿಷ್ಕ್ರಿಯತೆಯನ್ನು ನಿರ್ದೇಶಿಸುವಂತಹ ಒಂದು ಕಾರ್ಯವನ್ನು ಅದು ಮಾಡ್ತಾ ಹೋಗ್ತದೆ. ಈ ಆಜ್ಞೆಯನ್ನು ನ್ಯಾಯಿಕ ಮತ್ತು ಅರೆನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸಬಹುದಾಗಿದೆ. ಈ ಏನು ಪ್ರತಿಬಂಧಿಕಾಜ್ಞೆ ಅಂತಕ್ಕಂತಹ ಒಂದು ಆಜ್ಞೆಗಳನ್ನು ಹೊರಡಿಸಲಾಗುತ್ತೆ, ಅಂತಹ ಒಂದು ಆಜ್ಞೆಗಳನ್ನು ನ್ಯಾಯಿಕ ಮತ್ತು ಅರೆನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸಬಹುದಾಗಿದೆ. ಆಡಳಿತಾತ್ಮಕ ಪ್ರಾಧಿಕಾರಗಳು, ಶಾಸನೀಯ ಸಂಸ್ಥೆಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಸಂಸ್ಥೆಗಳ ವಿರುದ್ಧ ಈ ಆಜ್ಞೆಗಳನ್ನು ಹೊರಡಿಸಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಸರ್ಕಾರಿ ಸಂಸ್ಥೆಗಳ ಮೇಲೆ, ಆಡಳಿತಾತ್ಮಕ ಪ್ರಾಧಿಕಾರಗಳ ಮೇಲೆ ಹಾಗೆ ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳು ಇವನ್ನು ಹೊರತುಪಡಿಸಿ ಬೇರೊಂದು ಸಂಸ್ಥೆಗಳಿಗೆ ಇಂತಹ ಒಂದು ಆಜ್ಞೆಗಳನ್ನು ನ್ಯಾಯಾಲಯಗಳು ಹೊರಡಿಸೋದಕ್ಕೆ ಅವಕಾಶ ಇದೆ. ಇದು ಪ್ರತಿಬಂಧಿಕಾಜ್ಞೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಹಿತಿ. ಹಾಗೆ ಉತ್ಪ್ರೇಕ್ಷಣಾ ಲೇಖ ಅಂತ ಅನ್ನುವಂತಹ ಒಂದು ಆಜ್ಞೆಯನ್ನು ನಾವು ಗಮನಿಸೋದಾದರೆ, ಕೆಳ ನ್ಯಾಯಾಲಯಗಳಿಂದ ಉನ್ನತ ನ್ಯಾಯಾಲಯಗಳಿಗೆ ದಾವೆಗಳನ್ನು ಅಥವಾ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂತಹ ಆಜ್ಞೆಯೇ ಉತ್ಪ್ರೇಕ್ಷಣಾ ಲೇಖ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಅದರಲ್ಲಿ ಕೆಳ ನ್ಯಾಯಾಲಯಗಳಲ್ಲಿ ಇರುವಂತಹ ಒಂದು ಮೊಕದ್ದಮೆಗಳು, ಪ್ರಕರಣಗಳು, ದಾಖಲೆಗಳನ್ನು ಅವೆಲ್ಲ ಪ್ರಕರಣಗಳನ್ನು ಕೂಡ ದಾಖಲೆ ಸಮೇತವಾಗಿ, ವಿವರಣೆ ಸಮೇತವಾಗಿ ತನಗೆ ವರ್ಗಾಯಿಸು, ಉನ್ನತ ನ್ಯಾಯಾಲಯಗಳಿಗೆ ವರ್ಗಾಯಿಸು ಅಂತಕ್ಕಂತಹ ಅರ್ಥಗಳಲ್ಲಿ ಆದೇಶವನ್ನು ಕೊಡುವಂತಹ ಕೆಲಸವನ್ನು ಈ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮಾಡ್ತಾ ಹೋಗ್ತವೆ. ಅಂತಹ ಒಂದು ಆಜ್ಞೆಯನ್ನು ನಾವು ಉತ್ಪ್ರೇಕ್ಷಣಾ ಲೇಖ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹಾಗೆ ಕೆಳ ನ್ಯಾಯಾಲಯಗಳು ಕಾರ್ಯವ್ಯಾಪ್ತಿಯನ್ನು ಮೀರಿದಾಗ, ತಮ್ಮ ವ್ಯಾಪ್ತಿಯಲ್ಲಿ ಭಾರದ ಅಧಿಕಾರವನ್ನು ಚಲಾಯಿಸಿದಾಗ, ದೋಷಪೂರಿತ ರೀತಿಯಲ್ಲಿ ಕಾನೂನುಗಳನ್ನು ಚಲಾಯಿಸಿದಾಗ ಈ ಆಜ್ಞೆಗಳನ್ನು ಹೊರಡಿಸಲಾಗುತ್ತದೆ. ಶಾಸನೀಯ ಸಂಸ್ಥೆಗಳು ಹಾಗೂ ಖಾಸಗಿ ವ್ಯಕ್ತಿ, ಖಾಸಗಿ ಸಂಸ್ಥೆಯ ವಿರುದ್ಧ ಇದನ್ನು ಹೊರಡಿಸುವಂತಿಲ್ಲ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲಾಗುತ್ತೆ. ಕೋ ವಾರಂಟ್ ಅಂತಕ್ಕಂತಹ ಮತ್ತೊಂದು ರೀತಿಯಂತಹ ಒಂದು ಆದೇಶ ಇದೆ. ಆ ಕೋ ವಾರಂಟು ಅಂದರೆ, ಸಾರ್ವಜನಿಕ ಹುದ್ದೆಯನ್ನು ಹೊಂದಲು ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ಅರ್ಹತೆಯ ಕಾನೂನುಬದ್ಧತೆಯ ಬಗೆಗೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ನೀಡುವಂತಹ ಒಂದು ಆದೇಶವೇ ಕೋ ವಾರಂಟ್ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಅಂದರೆ ಒಬ್ಬ ಅನರ್ಹ ವ್ಯಕ್ತಿಯು ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ಅತಿಕ್ರಮಿಸಿದ್ದರೆ, ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಸರ್ಕಾರಿ ಹುದ್ದೆಯನ್ನು ಅಲಂಕರಿಸಿದ್ದರೆ, ಆಜ್ಞೆಯನ್ನು ಹೊರಡಿಸುವುದರ ಮೂಲಕವಾಗಿ ಅದನ್ನು ತೆರವುಗೊಳಿಸಬಹುದಾಗಿದೆ. ಅಂತಹ ಒಂದು ಆದೇಶವನ್ನು ನಾವಿಲ್ಲಿ ಕೋ ವಾರಂಟ್ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹೀಗೆ ಈ ಆಜ್ಞೆ ಕಾನೂನು ಬಾಹಿರವಾಗಿದ್ದಾಗ ಆ ಒಂದು ಸಾರ್ವಜನಿಕ ಹುದ್ದೆಯನ್ನು ಆ ಹುದ್ದೆಯಿಂದ ತೆರವುಗೊಳಿಸುವಂತಹ ಕೆಲಸವನ್ನು ಈ ಕೋ ವಾರಂಟ್ ಅಂತಕ್ಕಂತಹ ಒಂದು ಆಜ್ಞೆಯ ಮೂಲಕವಾಗಿ ಮಾಡಬಹುದಾಗಿದೆ. ಅದರಲ್ಲೂ ಕೂಡ ಆ ಹುದ್ದೆ ಅಂತಕ್ಕಂಥದ್ದು ಶಾಸನಬದ್ಧವಾಗಿ ಅಥವಾ ಸಂವಿಧಾನಾತ್ಮಕವಾದ ಹುದ್ದೆಯಾಗಿದ್ದರೆ ಮಾತ್ರ ಈ ಆಜ್ಞೆಯನ್ನು ಹೊರಡಿಸಬಹುದಾಗಿದೆ. ಇಲ್ಲದೇ ಇದ್ದಂತಹ ಸಂದರ್ಭಗಳಲ್ಲಿ ಈ ಆಜ್ಞೆಯನ್ನು ಹೊರಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತುಗಳನ್ನು ಕೂಡ ಹೇಳಬಹುದಾಗಿದೆ. ಹೀಗೆ ಸುಪ್ರೀಂ ಕೋರ್ಟ್ ಹಾಗೆ ಹೈಕೋರ್ಟ್ಗಳು ಅನುಕ್ರಮವಾಗಿ ಈ ಐದು ರೀತಿಯ ಆಜ್ಞೆಗಳನ್ನು ಹೊರಡಿಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದು. ಈ ಎಲ್ಲ ಮಾಹಿತಿಯು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಹೆಚ್ಚಿನ ಮಾಹಿತಿಯಾಗಿದೆ. ಆ ನಂತರದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹಾಗೆ ನಾವು ಗಮನ ಹರಿಸ್ತಾ ಹೋದಾಗ, ಮೂಲಭೂತ ಕರ್ತವ್ಯ ಅಂದರೆ ಏನು, ಅದರ ಅರ್ಥ, ಹಾಗೆ ಅಂತಹ ಮೂಲಭೂತ ಕರ್ತವ್ಯಗಳು ಯಾವುವು, ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಎಂಬುದರ ಬಗ್ಗೆ ಮುಂದಿನ ಹಂತಗಳಲ್ಲಿ ನಾವು ಗಮನಿಸೋದಾದರೆ, ಮೂಲಭೂತ ಕರ್ತವ್ಯ ಅಂದರೆ ಒಂದು ರಾಷ್ಟ್ರದ ನಾಗರಿಕರು ಆ ರಾಷ್ಟ್ರದ ಎಲ್ಲ ರೀತಿಯಂತಹ ಸೌಲಭ್ಯಗಳನ್ನು, ಎಲ್ಲ ರೀತಿಯಂತಹ ಒಂದು ಸೌಕರ್ಯಗಳನ್ನು, ಎಲ್ಲ ರೀತಿಯಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡಿದ್ದರ ಪ್ರತಿಫಲವಾಗಿ ಆ ರಾಷ್ಟ್ರಕ್ಕೆ ಅವರು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾದಂತಹ ಕರ್ತವ್ಯಗಳನ್ನು ನಾವು ಮೂಲಭೂತ ಕರ್ತವ್ಯಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಈ ಮೂಲಭೂತ ಕರ್ತವ್ಯಗಳು ಅಂತಕ್ಕಂತಹ ಪರಿಕಲ್ಪನೆ, ಆ ಒಂದು ವಿಷಯವನ್ನು ಭಾರತ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಮೂಲಭೂತ ಕರ್ತವ್ಯಗಳ ಒಂದು ಪರಿಕಲ್ಪನೆಯನ್ನು ಇಟ್ಟಿರಲಿಲ್ಲ. ಅಂದರೆ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳೇ ಇರಲಿಲ್ಲ. 1976 ನೇಮಿಸಲ್ಪಟ್ಟಂತಹ ಸರ್ದಾರ್ ಸ್ವರ್ಣ್ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ ಸುಮಾರು 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತೆ. ಅಂತಹ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಅನುಗುಣವಾಗಿ 1976 ಮಾಡಲಾದಂತಹ 42 ತಿದ್ದುಪಡಿಯ ಮೂಲಕವಾಗಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತೆ. ಆದರೆ ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಗಮನಿಸಬಹುದು. ಆ 11 ಮೂಲಭೂತ ಕರ್ತವ್ಯವನ್ನು ತೀರಾ ಇತ್ತೀಚೆಗೆ, ಅಂದರೆ 2002 ಮಾಡಲಾದಂತಹ 86 ತಿದ್ದುಪಡಿಯ ಮೂಲಕವಾಗಿ ಆ 11 ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಹಾಗಾಗಿ ಪ್ರಸ್ತುತವಾಗಿ ಮೂಲಭೂತ ಹಕ್ಕುಗಳ ಸಂಖ್ಯೆ 10-11 ಹೆಚ್ಚಾಗಿದ್ದನ್ನು ನಾವು ಗಮನಿಸಬಹುದು. ಹೀಗಿದ್ದಾಗ ಇಂತಹ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ, ಎಷ್ಟನೇ ವಿಧಿಯಲ್ಲಿ ಇದನ್ನು ಇಡಲಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದಾಗ, 1976 ಮಾಡಲಾದಂತಹ 42 ತಿದ್ದುಪಡಿಯ ಮೂಲಕವಾಗಿ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4A ಭಾಗದಲ್ಲಿನ 51A ಭಾಗದಲ್ಲಿ ಈ 10 ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಅಲ್ಲಿ ಇಡಲಾಗುತ್ತೆ, ಅಳವಡಿಸಿಕೊಳ್ಳಲಾಗುತ್ತೆ. ಹೀಗೆ 11 ಮೂಲಭೂತ ಕರ್ತವ್ಯವನ್ನು ಕೂಡ ಸೇರ್ಪಡೆ ಮಾಡಿಕೊಂಡ್ಮೇಲೆ ಅದನ್ನು ಕೂಡ ಅಲ್ಲಿಗೆ ಸೇರಿಸುವಂತಹ ಒಂದು ಕಾರ್ಯವನ್ನು ಮಾಡಲಾಗುತ್ತೆ. ಅಂದರೆ ಪ್ರಸ್ತುತವಾಗಿ ನಮ್ಮ ಮೂಲಭೂತ ಹಕ್ಕುಗಳ ಸಂಖ್ಯೆ 11 ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11 ಅಂತಹ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4A ಭಾಗದಲ್ಲಿನ 51A ವಿಧಿಯಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣಬಹುದಾಗಿದೆ. ಇಂತಹ ಒಂದು ಮೂಲಭೂತ ಕರ್ತವ್ಯಗಳು ಸಂವಿಧಾನಬದ್ಧವಾಗಿದ್ದು ಅಂತಹ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸಿದ್ದೇ ಆಗಿದ್ರೆ, ಉಲ್ಲಂಘನೆ ಮಾಡಿದವರ ವಿರುದ್ಧವಾಗಿ ಮೊಕದ್ದಮೆಯನ್ನು ದಾಖಲಿಸೋದಕ್ಕೆ ಅವಕಾಶ ಇದೆ. ಅಷ್ಟರ ಮಟ್ಟಿಗೆ ಕಾನೂನಿನ ಮನ್ನಣೆಯನ್ನು, ಕಾನೂನಿನ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದಾಗಿದೆ. ಮೂಲಭೂತ ಹಕ್ಕುಗಳು ಎಷ್ಟು ಮಹತ್ವತೆಯನ್ನು ಪಡ್ಕೊಂಡಿದ್ದವೋ ಹಾಗೆ ಮೂಲಭೂತ ಕರ್ತವ್ಯಗಳು ಕೂಡ ಅಷ್ಟೇ ಮಹತ್ವದ್ದಾಗಿದೆ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳ್ಬೋದು. ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆ ಹಕ್ಕುಗಳನ್ನು ಅನುಭವಿಸಿದ್ದರ ಪ್ರತಿಫಲವಾಗಿ ಅವರೆಲ್ಲರೂ ಕೂಡ ಈ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕಾಗುತ್ತದೆ. ಅಂತಹ ಒಂದು ಕರ್ತವ್ಯಗಳನ್ನೇ ನಾವು ಮೂಲಭೂತ ಕರ್ತವ್ಯಗಳು ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹೀಗಿರುವಂತಹ ಒಂದು ಆ ಮೂಲಭೂತ ಕರ್ತವ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದಾಗ, ಮೊದಲನೇ ಒಂದು ಮೂಲಭೂತ ಕರ್ತವ್ಯ, ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು. ನಮ್ಮ ದೇಶದ ಎಲ್ಲ ಪ್ರಜೆಗಳ ಒಂದು ಆದ್ಯ ಕರ್ತವ್ಯ, ಮೊದಲನೇ ಮೂಲಭೂತ ಕರ್ತವ್ಯ ಅಂದರೆ ನಮ್ಮ ದೇಶದ ಸಂವಿಧಾನವನ್ನು, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು, ಜೊತೆಗೆ ರಾಷ್ಟ್ರ ಲಾಂಛನವನ್ನು ಕೂಡ ಗೌರವಿಸಬೇಕಾದ್ದು ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಾಗಾಗಿ ನಮ್ಮ ದೇಶದ ಸಂವಿಧಾನಕ್ಕೆ ಎಲ್ಲರೂ ಕೂಡ ಗೌರವ ಕೊಡುವಂತಹ ಒಂದು ಸಂದರ್ಭಗಳನ್ನು ಕಾಣ್ತಾ ಬರ್ತೀವಿ. ಹಾಗೆ ರಾಷ್ಟ್ರಧ್ವಜಕ್ಕೆ ಕೂಡ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭಗಳನ್ನ ಕಾಣ್ತಾ ಬರ್ತೀವಿ. ಹಾಗೆ ರಾಷ್ಟ್ರಗೀತೆಗೂ ಕೂಡ ನಾವು ಎದ್ದು ನಿಂತು ಗೌರವವನ್ನು ಸೂಚಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ. ಇದು ಮೊದಲ ಒಂದು ಮೂಲಭೂತ ಕರ್ತವ್ಯವಾಗಿದೆ. ಎರಡನೇ ಮೂಲಭೂತ ಕರ್ತವ್ಯ ಅಂದರೆ ಸ್ವತಂತ್ರ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವಂಥದ್ದು. ಸ್ವತಂತ್ರ ಚಳುವಳಿ ಅಂದರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುವಂತಹ ಸಂದರ್ಭಗಳಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಳುವಳಿಗಳು ಮಾಡಿದಾಗ ಅಂತಹ ಚಳುವಳಿಗಳಲ್ಲಿ ಆಚರಿಸಲಾದಂತಹ ಉದಾತ್ತ ಆದರ್ಶಗಳೇನಿದ್ದಾವೆ, ಸತ್ಯ, ಧರ್ಮ, ಅಹಿಂಸೆ, ಇಂತಹ ಕೆಲವೊಂದು ಉದಾತ್ತ ಆದರ್ಶಗಳೇನಿದ್ದಾವೆ, ಅಂತಹ ಎಲ್ಲ ಆದರ್ಶಗಳನ್ನು ಪಾಲಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಎರಡನೇ ಒಂದು ಕರ್ತವ್ಯವಾಗಿ ನೋಡ್ಬೋದು. ಮೂರನೇ ಒಂದು ಕರ್ತವ್ಯ, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು. ಭಾರತದ ಒಂದು ಸಾರ್ವಭೌಮತೆಯನ್ನು, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಅಂತಹ ಒಂದು ಸಾರ್ವಭೌಮತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಭಾರತದ ಒಂದು ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು. ಭಾರತ ಏಕತೆಯಲ್ಲಿ ವಿವಿಧತೆಯನ್ನು, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ. ಇಂತಹ ರಾಷ್ಟ್ರದ ಸಮಗ್ರತೆಯನ್ನು, ಏಕತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು ನಮ್ಮೆಲ್ಲ ಭಾರತೀಯರ ಆದ್ಯ ಕರ್ತವ್ಯವೂ ಕೂಡ ಆಗಿರುತ್ತೆ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಹೇಳಲಾಗುತ್ತೆ. ಹಾಗೆ ನಾಲ್ಕನೇ ಒಂದು ಕರ್ತವ್ಯ, ಕರೆ ಬಂದಾಗ ರಾಷ್ಟ್ರವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆಯನ್ನು ಮಾಡುವುದು. ನಮಗೆ ರಾಷ್ಟ್ರವನ್ನು ರಕ್ಷಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆ ಬಂದರೆ ನಾವೆಲ್ಲರೂ ಕೂಡ ಆ ದೇಶವನ್ನು, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕು, ದೇಶ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಬೇಕು. ಅದು ನಮ್ಮ ಮೂಲಭೂತ ಕರ್ತವ್ಯ. ಐದನೇ ಒಂದು ಕರ್ತವ್ಯ, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಮತ್ತು ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು. ನಮ್ಮೆಲ್ಲರಲ್ಲೂ ಕೂಡ ಸಾಮರಸ್ಯದ ಭಾವನೆಯನ್ನು, ಭ್ರಾತೃತ್ವದ ಭಾವನೆಯನ್ನು ಬೆಳೆಸುವಂಥದ್ದು. ಸಾಮರಸ್ಯ ಅಂದರೆ ಹೊಂದಾಣಿಕಾ ಭಾವನೆಗಳನ್ನು, ಭ್ರಾತೃತ್ವದ ಭಾವನೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅಂತಕ್ಕಂತಹ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಹಾಗೆ ಮಹಿಳೆಯರ ಗೌರವಕ್ಕೆ ಚ್ಯುತಿ ಬರುವಂತೆ ಮಾಡುವಂತಹ ಆಚರಣೆಗಳನ್ನು, ಚ್ಯುತಿಯುಂಟು ಮಾಡುವಂತಹ ಆಚರಣೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವಂಥದ್ದು, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂತಹ ಅರ್ಥಗಳಲ್ಲಿ ಇಲ್ಲಿ ಹೇಳಲಾಗುತ್ತೆ. ಮುಂದುವರೆದು ನೋಡುವಂತಹ ಮತ್ತೊಂದು ರೀತಿಯಂತಹ ಕರ್ತವ್ಯ ಅಂದರೆ, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯನ್ನು, ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು. ನಮ್ಮ ದೇಶ ಹೇಳಿ ಕೇಳಿ ಸಂಸ್ಕೃತಿ, ಪರಂಪರೆ, ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಅಂತಹ ಒಂದು ಸಂಸ್ಕೃತಿಯನ್ನು, ಅಂತಹ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಹಾಗೆ ಅದನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಸೊ ಇದು ಕೂಡ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯವಾಗಿ ನಾವು ಗಮನಿಸ್ಬೋದು. ಹಾಗೆ ಮುಂದಿನ ಒಂದು ಕರ್ತವ್ಯ, ಅರಣ್ಯ, ಸರೋವರಗಳು, ನದಿಗಳು ಮತ್ತು ವನ್ಯ ಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವೆಲ್ಲವೂ ಕೂಡ ಪರಿಸರದತ್ತವಾಗಿ, ನಿಸರ್ಗದತ್ತವಾಗಿ ನಮಗೆ ಲಭ್ಯವಾಗಿರ್ತಕ್ಕಂತಹ ಸಂಪನ್ಮೂಲಗಳು. ಅಂತಹ ಸಂಪನ್ಮೂಲಗಳಂತಹ ಅರಣ್ಯಗಳಿರ್ಬೋದು, ಸರೋವರಗಳಿರ್ಬೋದು, ನದಿಗಳಿರ್ಬೋದು, ವನ್ಯಜೀವಿಗಳಿರ್ಬೋದು, ಅವನ್ನೆಲ್ಲವನ್ನು ಕೂಡ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂತಹ ಅರ್ಥಗಳಲ್ಲಿ ಇಲ್ಲಿ ಹೇಳಲಾಗುತ್ತೆ. ಎಂಟನೇ ಒಂದು ಕರ್ತವ್ಯ, ವೈಜ್ಞಾನಿಕ ಮತ್ತು ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ವೈಜ್ಞಾನಿಕವಾಗಿ ಮತ್ತು ಮಾನವೀಯ ಗುಣಗಳನ್ನು ಹೊಂದಬೇಕು, ಹಾಗೆ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋದು ಅತ್ಯಂತ ಅಗತ್ಯ ಅಂತಕ್ಕಂತಹ ಅರ್ಥಗಳಲ್ಲಿ ಇಲ್ಲಿ ಹೇಳಲಾಗಿದೆ. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ಇದು ಮತ್ತೊಂದು ಮೂಲಭೂತ ಕರ್ತವ್ಯವಾಗಿದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂದರೆ ದೇವಸ್ಥಾನಗಳಿರ್ಬೋದು, ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು. ಸೊ ಇಂತಹ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ, ಹಾಗೆ ಹಿಂಸೆಯನ್ನು ತ್ಯಜಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಮುಂದಿನ ಒಂದು ಕರ್ತವ್ಯ, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು, ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಉದ್ದೇಶ ಇಟ್ಕೊಂಡು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ತಮ್ಮ ಪ್ರಾವೀಣ್ಯತೆಯನ್ನು ಅಥವಾ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ದೇಶದ ಪ್ರಗತಿಗೆ ಶ್ರಮಿಸುವಂತಹ ಕಾರ್ಯವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂತಹ ಅರ್ಥಗಳಲ್ಲಿ ಹೇಳಲಾಗುತ್ತೆ. ಹಾಗೆ ಅಂತಿಮವಾದಂತಹ ಒಂದು ಕರ್ತವ್ಯ ಅಂದರೆ, 6-14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾದಂತಹ ಶಿಕ್ಷಣವನ್ನು ಕೊಡಿಸಬೇಕಾದ್ದು ಆ ಮಕ್ಕಳ ಪೋಷಕರ ಆದ್ಯ ಕರ್ತವ್ಯ ಅಂತಕ್ಕಂತಹ ಒಂದು ಕರ್ತವ್ಯವನ್ನು ಸೇರಿಸಲಾಗಿದೆ. ಹೀಗೆ 11ನೇ ಕರ್ತವ್ಯಗಳನ್ನು ನಾವು ಗಮನಿಸಬಹುದಾಗಿದೆ. 6-14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತವಾದಂತಹ ಕಡ್ಡಾಯವಾದಂತಹ ಶಿಕ್ಷಣವನ್ನು ಕೊಡಿಸಬೇಕಾದ್ದು ಆ ಮಕ್ಕಳ ಪೋಷಕರ ಕರ್ತವ್ಯವೂ ಕೂಡ ಆಗಿರುತ್ತದೆ. ಹೀಗೆ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಇಷ್ಟು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ, ಹಾಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಆಗಿದೆ. ಇಷ್ಟೊತ್ತು ಈ ಎಲ್ಲ ವಿಷಯಗಳನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಂತಹ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಅವಧಿಯನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರಾದ ನರೇಂದ್ರ ಬಾಬು. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ಸತ್ಯನಾರಾಯಣ್.